ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411, 0037 ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಹಾಶಬ್ದ ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾಶಬ್ದದ ಒಂದು ಸಂದೇಶ ಏನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 14 ಮತ್ತು ಪ್ರಕಟಣೆ ಪುಸ್ತಕ 18 ತಿಳಿಸಿರತಕ್ಕಂತಹ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ವಿಶೇಷವಾಗಿ ಈ ಮಹಾಶಬ್ದದ ಕೂಗನ್ನು ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಯಾರೆಲ್ಲ ದೇವರ ಸೇವೆಯನ್ನು ಮಾಡಲು ಮುಂದೆ ಬರ್ತಕ್ಕಂಥವರಾಗಿದ್ದಾರೋ ಪೂರ್ಣ ಹೃದಯದಿಂದ ಅವರನ್ನು ದೇವರು ಹರರನ್ನಾಗಿಯೂ ದಕ್ಷರನ್ನಾಗಿಯೂ ಮಾಡುವಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಏನೂ ತಿಳಿಯದ ಅವಿದ್ಯವಂತರನ್ನು ಸಹ ದೇವರು ತನ್ನ ಸೇವೆಯಲ್ಲಿ ಉಪಯೋಗಿಸುವಂಥವನಾಗಿದ್ದಾನೆ. ಅದನ್ನೇ ನಾವು ಸತ್ಯವೇದದಲ್ಲಿ 1 ಕೊರಿಂಥ್ಯರಿಗೆ 1:27 ದೇವರು ಅಜ್ಞಾನಿಗಳನ್ನು ಕರೆಯುವಂಥವನಾಗಿದ್ದಾನೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸಲು. ಬಲಹೀನರನ್ನು ಕರೆಯುವಂಥವನಾಗಿದ್ದಾನೆ, ಬಲವಂತರನ್ನು ನಾಚಿಕೆ ಪಡಿಸಲು ಎಂಬುದಾಗಿ ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಕೊನೆಯ ಕಾಲದಲ್ಲಿ ಮಕ್ಕಳನ್ನು ಸಹ ದೇವರು ತನ್ನ ಸುವಾರ್ತೆ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಂಥವನಾಗಿದ್ದಾನೆ. ದೇವದೂತರು ಸುವಾರ್ತೆ ಸೇವೆಯನ್ನು ಯಾವ ರೀತಿಯಲ್ಲಿ ಮನುಷ್ಯರ ಮುಖಾಂತರವಾಗಿ ಮಾಡುವಂಥವರಾಗಿದ್ದಾರೆ ಅನ್ನುವಂತಹ ಅನೇಕ ಸತ್ಯಗಳನ್ನು ಈ ದಿನದಲ್ಲಿ ನಾವು ಮುಂದುವರಿದು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಇರುವಂಥ ಸ್ಥಳದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸಮಾಧಾನದ ಪ್ರಭು. ಅಪ್ಪ ಪರಲೋಕದ ಮಹೋನ್ನತ ಸ್ಥಳದಲ್ಲಿ ನೀನು ಕುಳಿತಿದ್ದೀಯ ಸ್ವಾಮಿ, ನೀನು ನೀತಿಯುಳ್ಳ ದೇವರಾಗಿದ್ದೀಯಾ. ಹೌದು ದೇವ, ನಾವು ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಈ ಲೋಕದಲ್ಲಿ ಎಲ್ಲೂ ನೋಡಿದರೂ ಸ್ವಾಮಿ ಪಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿ ನೀನು ಅದ್ಭುತವಾದಂಥ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದೀಯ ಸ್ವಾಮಿ. ಸಕಲ ಕುಲ ಭಾಷೆ ಜನಾಂಗಗಳಿಗೆ ನಿನ್ನ ಸುವಾರ್ತೆ ತಲುಪಿಸುವಾಗೆ ಸ್ವಾಮಿ ಅವಿದ್ಯಾವಂತರನ್ನು, ಮಕ್ಕಳನ್ನು, ಏನೂ ತಿಳಿಯದಂತಹ ಜನಗಳನ್ನು ಉಪಯೋಗಿಸಿಕೊಂಡು ಸ್ವಾಮಿ ಅವರ ಮೇಲೆ ನಿನ್ನ ಆತ್ಮನನ್ನು ಸುರಿಸಿ ಹೇಗೆ ಅಪೋಸ್ತಲರ ಮುಖಾಂತರವಾಗಿ ಸುವಾರ್ತೆಯನ್ನು ಆದಿ ಸಭೆಯಲ್ಲಿ ನೀನು ಸಾರಿದೆ ಸ್ವಾಮಿ, ಆ ರೀತಿಯಾಗಿ ಕೊನೆಯ ಸಭೆಯ ಮುಖಾಂತರವಾಗಿ ಈ ಲೋಕಕ್ಕೆ ಈ ಮಹಾಶಬ್ದದ ಸಂದೇಶ, ಬಾಬಿಲೋನನ್ನು ಬಿಟ್ಟು ಬನ್ನಿರಿ, ಅವಳ ಪಾಪದಲ್ಲಿ ಪಾಲುಗಾರರಾಗಬೇಡ್ರಿ ಎನ್ನುವಂತಹ ಸಂದೇಶವನ್ನು ನೀನು ಕೊಡುವಂಥ ದೇವರಾಗಿದ್ದೀಯಾ ಸ್ವಾಮಿ. ನಿನ್ನ ಈ ಅದ್ಭುತವಾದಂಥ ಪ್ರೀತಿಗೋಸ್ಕರ ಸ್ತೋತ್ರ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಈ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರು ಸಹ ಈ ಬಾಬಿಲೋನ್ ಅಂತಕ್ಕಂಥ ತಪ್ಪಾದಂಥ ವ್ಯವಸ್ಥೆಯನ್ನು ಬಿಟ್ಟು ನಿನ್ನ ಒಂದು ಸತ್ಯ ಸಭೆಯಲ್ಲಿ ಬಂದು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಲು ಸಹಾಯ ಮಾಡು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕ ಆಗಿರುವ ಹಾಗೆ ನೀನೇ ಅವರ ಹೃದಯಗಳಲ್ಲಿ ಆತ್ಮನ ಮುಖಾಂತರವಾಗಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಕೊನೆಯ ಕಾಲದಲ್ಲಿ ಏನೂ ತಿಳಿಯದಂತಹ ಅವಿದ್ಯಾವಂತರನ್ನು ಸಹ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಂತೆವನಾಗಿದ್ದಾನೆ. ಯಾರೆಲ್ಲ ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರು ಬರ್ತಕ್ಕಂಥ ಶೋಧನೆಗಳಾಗಿರ್ಬೋದು, ಕಷ್ಟ ಸಂಕಟಗಳನ್ನಾಗಿರ್ಬೋದು, ಅದನ್ನೆಲ್ಲ ಕ್ರಿಸ್ತನ ಮೇಲಿನ ದೃಢವಾದ ನಂಬಿಕೆಯಿಂದ ಎದುರಿಸುವಂಥವರಾಗಿದ್ದಾರೋ ಅವರನ್ನು ದೇವರು ತನ್ನ ಸೇವೆಯಲ್ಲಿ ಹರರನ್ನಾಗಿಯೂ ದಕ್ಷರನ್ನಾಗಿಯೂ ಮಾಡುವಂಥವನಾಗಿದ್ದಾನೆ. ಆದರೂ ಸಹ ಕೊನೆಯ ಕಾಲದಲ್ಲಿ ಅನೇಕ ಅವಿದ್ಯಾವಂತರನ್ನು ದೇವರು ಜ್ಞಾನಿಗಳು ಸಹ ನಾಚಿಕೆ ಪಡುವ ರೀತಿಯಲ್ಲಿ ಉಪಯೋಗಿಸುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಹೇಗೆ 12 ಅಪೋಸ್ತಲರು ಕೇವಲ ಅವಿದ್ಯಾವಂತರಾಗಿದ್ದರು, ಆದರೆ ಅವರು ಪರಿಶುದ್ಧಾತ್ಮನನ್ನು ಹೊಂದಿದ ನಂತರ ಈ ಲೋಕದ ಎಲ್ಲ ಕಡೆಗೂ ಹೋಗಿ ಈ ಲೋಕವನ್ನು ತಲೆ ಕೆಳಗಾಗಿ ಮಾಡಿದರು ಎಂಬತಕ್ಕಂತಹ ವಿಚಾರವನ್ನು ನಾವು ಸತ್ಯವಿದ್ದಲ್ಲಿ ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ದೇವರು ಮಕ್ಕಳು ದೈವ ಸಂದೇಶವನ್ನು ಸಾರುವಂಥವರಾಗಿದ್ದಾರೆ, ನಾವು ನೋಡುವಂಥವರಾಗಿದ್ದೇವೆ. ದೇವರು ಸತ್ಯವೇದದಲ್ಲಿ ಯೋವೇಲನ ಪುಸ್ತಕದಲ್ಲಿ 2:28 ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಕೊನೆಯ ದಿನದಲ್ಲಿ ಸುರಿಸಿದ್ದೇನೆ ಎಂಬುದಾಗಿ ಹೇಳಿ ದೇವರು ಅಲ್ಲಿ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವುದು ಎನ್ನುವಂತಹ ಒಂದು ವಿಚಾರವನ್ನು ಸಹ ಪರಿಶುದ್ಧಾತ್ಮನ ಮುಖಾಂತರವಾಗಿ ಬರೆಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಕೊನೆಯ ಕಾಲದಲ್ಲಿ ಅವಿದ್ಯಾವಂತರನ್ನೂ ಒಳಗೊಂಡಂತೆ ಇಂದು ಅನೇಕರು ದೇವರ ವಾಕ್ಯವನ್ನು ಸಾರುತ್ತಿದ್ದಾರೆ. ಮಕ್ಕಳು ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಪರಲೋಕದಿಂದ ಬಂದ ಸಂದೇಶವನ್ನು ಧೈರ್ಯದಿಂದ ತಿಳಿಸುವರು. ಆತನಿಂದ ಉತ್ತೇಜಿತರಾದಂತಹ ಎಲ್ಲರೂ ಪರಿಶುದ್ಧಾತ್ಮನ ವರವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನ ವರ ಅವರ ಮೇಲೆ ಸುರಿಸಲ್ಪಟ್ಟ ನಂತರ ಇದರಿಂದ ಅವರು ಮನುಷ್ಯರ ಎಲ್ಲ ವಿಧವಾದ ತಂತ್ರೋಪಾಯಗಳನ್ನು ಮೆಟ್ಟಿ ನಿಂತು ಅವರ ಎಲ್ಲ ನಿಯಮಗಳನ್ನು ಮೀರಿ ಪರಿಶುದ್ಧಾತ್ಮನ ಬಲದಿಂದ ಸತ್ಯವನ್ನು ಸಾರುವರು. ಜನರು ಕ್ರಿಸ್ತನಂತೆ ಸತ್ಯವನ್ನು ಸರಳವಾಗಿ ತಿಳಿಸುವರು. ಪರಲೋಕದ ದೂತರು ಗಮನಿಸಿದಾಗ ಮಕ್ಕಳು ದೇವರ ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಈ ಕಾಲದ ಸಂದೇಶವನ್ನು ಧೈರ್ಯದಿಂದ ಸಾರುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದೇವದೂತರ ಸುವಾರ್ತೆ ಸೇವೆಯು ಸಹ ಈ ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೆಯುವಂಥದ್ದಾಗಿದೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 24:14 ನಾವು ಓದುವಾದರೆ ಈ ಲೋಕದ ಸುವಾರ್ತೆ ಲೋಕದ ಎಲ್ಲ ಕಡೆಗೂ ಸಾರಲ್ಪಡಬೇಕು, ನಂತರ ಅಂತ್ಯವು ಬರುವುದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪರಲೋಕದ ದೇವದೂತರು ಸತ್ಯವೇದದ ಸತ್ಯಾಂಶಗಳನ್ನು ಹುಡುಕುವಂತೆ ಮನುಷ್ಯರ ಮನಸ್ಸುಗಳನ್ನು ಎಚ್ಚರಿಸುವರು. ಇದುವರೆಗೂ ನಡೆಯದಿರದಂತಹ ಬಹಳ ಎತ್ತರವಾದಂಥ ಸುವಾರ್ಥ ಸೇವೆಯು ನಡೆಯುವುದು. ಅದರ ಯಶಸ್ಸು ಯಾವ ಮನುಷ್ಯನಿಗೂ ಸಲ್ಲುವುದಿಲ್ಲ. ಯಾಕೆಂದರೆ ರಕ್ಷಣೆಗೆ ಬಾಧ್ಯರಾಗಿರುವವರಿಗೆ ದೇವದೂತರು ಹಗಲಿರುಳು ಸೇವೆ ಮಾಡುವಂಥವರಾಗಿದ್ದಾರೆ. ನಮ್ಮ ಲೋಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ಕೊರ್ನೇಲಿಯನಂತಹ ಅನೇಕರಿದ್ದಾರೆ. ಅವರು ತಮಗೆ ತಿಳಿದಂತಹ ಸತ್ಯದಲ್ಲಿ ಸ್ಥಿರವಾಗಿದ್ದು ದೇವರನ್ನು ಭಯಭಕ್ತಿಯಿಂದ ಆರಾಧಿಸುವಂಥವರಾಗಿದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡಿ ದೇವರಿಗೆ ಮೆಚ್ಚುಗೆಯಾಗಿ ದೇವರನ್ನು ಮಹಿಮೆ ಪಡಿಸಿ ಜೀವಿಸುವಂಥವರಾಗಿದ್ದಾರೆ. ದೇವರು ಕೊರ್ನೇಲಿಯನಿಗಾಗಿ ಕಾರ್ಯ ಮಾಡಿದಂತೆ ಅಂಥವರಿಗಾಗಿಯೂ ಸಹ ಕಾರ್ಯ ಮಾಡುವಂಥವನಾಗಿದ್ದಾನೆ. ಪರಲೋಕದ ದೇವದೂತರ ಭೇಟಿಯ ನಂತರ ಕೊರ್ನೇಲಿಯನು ದೇವರ ಜ್ಞಾನ ಪಡೆದುಕೊಂಡಂತೆ ಅವರು ಸಹ ಪಡೆದುಕೊಳ್ಳುವಂಥವರಾಗಿದ್ದಾರೆ. ನಾವು ಅಪೊಸ್ತಲರ ಕೃತ್ಯಗಳು 10 ನೋಡುವಂಥವರಾಗಿದ್ದೇವೆ. ಹೇಗೆ ಕೊರ್ನೇಲಿಯನು ದೇವರಿಗೆ ಭಯಭಕ್ತಿಯಿಂದ ಆತನನ್ನು ಕುಟುಂಬ ಸಮೇತವಾಗಿ ಆರಾಧಿಸುವಂಥವನಾಗಿದ್ದನು. ಆದರೆ ದೇವರು ಪರಿಶುದ್ಧಾತ್ಮ ಭರಿತನಾಗಿ ಪೇತ್ರನನ್ನು ಅಲ್ಲಿಗೆ ಕಳಿಸಿದಾಗ ಪೇತ್ರನು ಅವನಿಗೆ ಸತ್ಯವನ್ನು ತಿಳಿಸಿ ಆತನ ಮೇಲೆ ಪರಿಶುದ್ಧಾತ್ಮನ ವರಗಳು ಸುರಿಸಲ್ಪಟ್ಟ ನಂತರ ಆತನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಈ ರೀತಿಯಾದಂತಹ ಕಾರ್ಯಗಳನ್ನು ಕೊನೆ ಕಾಲದಲ್ಲಿ ದೇವರು ಅತಿ ಹೆಚ್ಚಾಗಿ ಮಾಡುವಂಥವನಾಗಿದ್ದಾನೆ. ಅನೇಕ ಕೊರ್ನೇಲಿನ ರೀತಿಯ ಜನಗಳನ್ನು ನಾವು ಈ ಲೋಕದಲ್ಲಿ ನೋಡುವಂಥವರಾಗಿದ್ದೇವೆ. ಅವರೆಲ್ಲರ ಮೇಲೆ ದೇವರು ಪರಿಶುದ್ಧಾತ್ಮನನ್ನು ಸುರಿಸಿ ಅನೇಕ ಅದ್ಭುತ ಕಾರ್ಯಗಳನ್ನು ಕೊನೆ ಕಾಲದಲ್ಲಿ ದೇವರು ಮಾಡುವಂಥವನಾಗಿದ್ದಾನೆ. ದೈವಿಕ ಶಕ್ತಿಯು ಮಾನವ ಪ್ರಯತ್ನದೊಂದಿಗೆ ಜೊತೆಯಾದಾಗ ದೇವರ ಸೇವೆಯು ಕುಯ್ದ ಪೈರಿನಲ್ಲಿ ಉಳಿದುಕೊಂಡಿರುವ ಕೊಳೆಯ ಬೆಂಕಿಯಂತೆ ಅತಿ ವೇಗವಾಗಿ ಹರಡುವುದು. ದೇವರು ಈ ಕಾರ್ಯಕ್ಕಾಗಿ ತನ್ನದೇ ಆದ ಸಾಧನೆಯನ್ನು ಉಪಯೋಗಿಸುವನು. ಅವು ಎಲ್ಲಿಂದ ಬಂದವೆಂದು ಮನುಷ್ಯರಿಗೆ ತಿಳಿಯುವುದಿಲ್ಲ. ದೇವರ ಕರೆಯುವಿಕೆಗೆ ಉತ್ತರ ಕೊಡಲು ಮನುಷ್ಯರು ನಿರಾಕರಿಸಿದ ಕಾರಣದಿಂದ ಅವರು ಈ ಸೇವೆಯನ್ನು ಸಾಧಿಸುವ ಅವಕಾಶ ಕಳೆದುಕೊಂಡರು. ಈ ಕಾರ್ಯವನ್ನು ದೇವದೂತರು ಸಾಧಿಸುವಂಥವರಾಗಿದ್ದಾರೆ. ಎಂತಹ ಅದ್ಭುತವಾದಂಥ ಕಾರ್ಯವನ್ನು ಕೊನೆಯ ಕಾಲದಲ್ಲಿ ದೇವರು ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರಲು ಉಪಯೋಗಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೈವಿಕ ಶಕ್ತಿಯ ಪಡೆದುಕೊಂಡಂತಹ ಮಾನವರು ತಮ್ಮ ಸ್ವಂತ ಬಲದಿಂದಲ ದೇವರ ಬಲದೊಂದಿಗೆ ಅವರು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಹೇಗೆ ಒಂದು ಹೊಲದಲ್ಲಿ ಎಲ್ಲವೂ ಸಹ ಕುಯಿಲು ಆದ ನಂತರ ಅಲ್ಲಿರ್ತಕ್ಕಂಥ ಬೇಡದ ವಸ್ತುಗಳಿಗೆ ಬೆಂಕಿ ಹಾಕಿದಾಗ ಹೇಗೆ ಆ ಬೆಂಕಿ ಕಾಡ್ಗೀಚಿನಂತೆ ಹಬ್ಬಿಕೊಳ್ತಕ್ಕಂಥದ್ದಾಗಿದೆಯೋ ಆ ರೀತಿಯಲ್ಲಿ ದೇವರ ಸುವಾರ್ತೆ ಅತಿ ವೇಗವಾಗಿ ಬೆಂಕಿಯಂತೆ ಎಲ್ಲ ಕಡೆಗೆ ಹರಡಿಕೊಳ್ತಕ್ಕಂಥದ್ದಾಗಿದೆ. ಹೇಗೆ ನಡೀತಕ್ಕಂಥದ್ದಾಗಿದೆ ಈ ಸುವಾರ್ತೆ ಸೇವೆಯನ್ನು ಅನ್ನುವಂಥ ವಿಚಾರವನ್ನು ಮನುಷ್ಯನು ಸಹ ತನ್ನ ಜೀವಿತಗಳಲ್ಲಿ ಊಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ರೀತಿಯ ಕಾರ್ಯಗಳು ಕೊನೆಯ ಕಾಲದಲ್ಲಿ ನಡೆಯುವಂಥದ್ದಾಗಿದೆ. ಮೂರನೆಯ ದೂತನ ಸಂದೇಶವು ಅದು ಕೇವಲ ಒಂದು ಸ್ಥಳದಲ್ಲಿ ಅಥವಾ ಮತ್ತೊಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಅದು ವಿಶ್ವವ್ಯಾಪ್ತಿ ಇರುವಂಥದ್ದಾಗಿದೆ. ಮೂರನೇ ದೂತನ ಸಂದೇಶ ಸಾರುವುದಕ್ಕೆ ಅವನೊಂದಿಗೆ ಒಟ್ಟಾದ ಮತ್ತೊಬ್ಬ ದೂತನು ತನ್ನ ಮಹಿಮೆಯಿಂದ ಸಂಪೂರ್ಣವಾಗಿ ಈ ಲೋಕವನ್ನು ಬೆಳಗಿಸುತ್ತಾನೆ. ವಿಶ್ವವ್ಯಾಪ್ತಿಯಾದಂಥ ಕಾರ್ಯ ಮತ್ತು ಅಸಾಧಾರಣವಾದಂಥ ಶಕ್ತಿಯ ಬಗ್ಗೆ ಇಲ್ಲಿ ಮುಂದಾಗಿ ತಿಳಿಸಲ್ಪಟ್ಟಿದೆ. ಅದನ್ನೇ ನಾವು ಪ್ರಕಟಣೆ ಪುಸ್ತಕ 18:1-2 ಈಗಾಗಲೇ ನಾವು ಕಲಿತಿದ್ದೇವೆ. ಪ್ರಿಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು ಹೇಗೆ ಪ್ರಕಟಣೆ ಪುಸ್ತಕದಲ್ಲಿ 14:9-11 ಈ ಮೂರನೇ ದೂತನ ಸಂದೇಶವನ್ನು ತಿಳಿಸಲ್ಪಟ್ಟಿದೆ. ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ. ಯಾರೆಲ್ಲ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೀವ್ರ ಉಗ್ರವಾದಂತಹ ಕೋಪ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ, ಉಪದ್ರವ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ದೇವರು ಮೂರನೇ ದೂತನ ಸಂದೇಶದೊಂದಿಗೆ ಕೊಡುವಂತೆವನಾಗಿದ್ದಾನೆ. ಆ ದೂತನೊಂದಿಗೆ ಮತ್ತೊಬ್ಬ ದೂತನು ಒಟ್ಟಾಗಿ ಸೇರಿಕೊಂಡು ಪ್ರಕಟಣೆ ಪುಸ್ತಕ 18:1-2 ನೋಡುವುದಾದರೆ ಅದರಲ್ಲಿ ಬರ್ತಕ್ಕಂಥ ದೇವದೂತನ ಮಹಿಮೆಯಿಂದ ಆತನ ಪ್ರಭಾವದಿಂದ ಭೂಮಿಯೆಲ್ಲ ಪ್ರಕಾಶಮಾನವಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವನಾಗಿದ್ದಾನೆ. ಆ ಬಿದ್ದಳು ಬಾಬೇಲಿ ಅಂತಕ್ಕಂಥ ಮಹಾನಗರಿಯು ಬಿದ್ದಳು, ಅವಳನ್ನು ಬಿಟ್ಟು ಬನ್ನಿರಿ ಅಂತಕ್ಕಂತಹ ಆ ಶಬ್ದವನ್ನು ಕೊನೆಯ ಕಾಲದಲ್ಲಿ ದೇವರು ಮಹಾಶಬ್ದದೊಂದಿಗೆ ಸಂದೇಶವನ್ನು ನೀಡುವಂಥವರಾಗಿದ್ದಾರೆ. ದೇವರ ಸೇವಕರ ಮುಖವು ಪವಿತ್ರವಾದಂತಹ ಅಭಿಷೇಕದೊಂದಿಗೆ ಪ್ರಕಾಶಮಾನವಾಗಿ ಬೆಳಗುತ್ತದೆ. ದೇವರು ಪರಲೋಕದ ಸಂದೇಶ ಸಾರಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತ್ವರೆಯಿಂದ ಹೋಗ್ತಕ್ಕಂಥವರಾಗಿದ್ದಾರೆ. ದೇವರ ಸಾವಿರಾರು ಸೇವಕರು ಜಗತ್ತಿನಂದಿತ್ತ ಎಚ್ಚರಿಕೆಯನ್ನು ಕೊಡುವಂಥವರಾಗಿದ್ದಾರೆ. ಯಾರಿಗೂ ಸಹ ಹೆದರುವುದಿಲ್ಲ. ಹೇಗೆ 12 ಅಪೋಸ್ತಲರು ಬೇರೆ ಬೇರೆ ಕಡೆಗೆ ಚದರಿ ಹೋಗಿ ಸುವಾರ್ತೆಯನ್ನು ಸಾರಿದರು, ಹೇಗೆ ಪೌಲನು ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿದನು, ಆ ರೀತಿಯಾಗಿ ಕೊನೆಯ ಕಾಲದಲ್ಲಿ ದೇವ ಜನರು ಪರಿಶುದ್ಧಾತ್ಮ ಭರಿತರಾಗಿ ಅವರ ಮುಖವು ಪ್ರಕಾಶಮಾನವಾಗಿ ಹೊಳೆಯತಕ್ಕಂಥದ್ದಾಗಿದೆ. ಅಭಿಷೇಕದೊಂದಿಗೆ ಅವರು ಹೋಗ್ತಕ್ಕಂಥವರಾಗಿದ್ದಾರೆ. ಎಲ್ಲ ಕಡೆ ಸುವಾರ್ತೆಯನ್ನು ಸಾರಲು ತ್ವರೆಯಿಂದ ಹೋಗ್ತಕ್ಕಂಥವರಾಗಿದ್ದಾರೆ, ವೇಗ ವೇಗವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಅನೇಕ ಸಾವಿರಾರು ಸೇವಕರು ಪರಿಶುದ್ಧಾತ್ಮ ಭರಿತರಾಗಿ ದೇವರಿಂದ ಅಭಿಷೇಕ ಹೊಂದಿದವರಾಗಿ ಎಲ್ಲರಿಗೂ ಸಹ ಈ ಎಚ್ಚರಿಕೆಯ ಸಂದೇಶವನ್ನು ನೀಡಲು ಬೇರೆ ಬೇರೆ ಕಡೆಗೆ ಹೋಗುವಂಥವರಾಗಿದ್ದಾರೆ. ಮೂರನೇ ದೂತನು ಅನುಸರಿಸಿದಂತಹ ದೇವದೂತನ ಸಂದೇಶವು ಈಗ ಲೋಕದ ಎಲ್ಲ ಕಡೆಗಳಲ್ಲಿಯೂ ನಾವು ಕೊಡಬೇಕಾದಂತಹ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನಾವಿದ್ದೇವೆ. ಪ್ರಿಯ ಕೇಳುಗರೆ, ಮೂರನೇ ದೂತನ ಸಂದೇಶದ ವಿಚಾರವನ್ನು ಈ ಲೋಕಕ್ಕೆ ಎತ್ತಿ ಸಾರಬೇಕಾದಂತಹ ಕರ್ತವ್ಯವನ್ನು ದೇವರು ಈ ಕೊನೆಯ ಕಾಲದಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹ ನೀಡುವಂತೆವನಾಗಿದ್ದಾನೆ. ಇದು ಸುಗ್ಗಿಯ ಕಾಲದ ಸಂದೇಶವಾಗಿದ್ದು ಸಮಸ್ತ ಲೋಕವೇ ದೇವರ ಮಹಿಮೆಯಿಂದ ಪ್ರಕಾಶಮಾನವಾಗುವುದು. ಅಮೆರಿಕದ ಪ್ರತಿಯೊಂದು ನಗರಗಳಲ್ಲಿಯೂ ಸತ್ಯವನ್ನು ಸಾರಬೇಕಾಗಿದೆ. ಅಲ್ಲದೆ ಜಗತ್ತಿನ ಪ್ರತಿಯೊಂದು ದೇಶದಲ್ಲಿಯೂ ಎಚ್ಚರಿಕೆಯ ಈ ಸಂದೇಶವನ್ನು ಕೊಡಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ಯಾಕೆಂದರೆ ಈ ಮೃಗದ ಮುದ್ರೆ ಅದರ ಗುರುತು ಮೊಟ್ಟ ಮೊದಲನೇದಾಗಿ ಅಮೆರಿಕ ಸಂಸ್ಥಾನದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಮೊಟ್ಟ ಮೊದಲನೇದಾಗಿ ಈ ಮೂರನೇ ದೂತನ ಸಂದೇಶವನ್ನು ಅಮೆರಿಕ ಪ್ರಾಂತ್ಯದಲ್ಲಿ ಸಾರಬೇಕು ಎಂಬುದಾಗಿ ದೇವರು ಎಚ್ಚರಿಸತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಅಮೆರಿಕದಲ್ಲಿ ಏನೆಲ್ಲ ನಡೀತಕ್ಕಂಥದ್ದಾಗಿದೆಯೋ ಆ ಎಲ್ಲ ಕಾರ್ಯಗಳು ಸಹ ಪ್ರಪಂಚದ ಅತ್ಯಂತ ಹರಡುವಂಥದ್ದಾಗಿದೆ. ಅಮೆರಿಕ ಈ ವಿಶ್ವಕ್ಕೆ ಒಬ್ಬ ದೊಡ್ಡಣ್ಣನಿದ್ದಂತೆ. ಆತನು ಏನು ಹೇಳುವಂಥವನಾಗಿದ್ದಾನೋ, ಆತನ ಒಂದು ಸಾಮ್ರಾಜ್ಯದಲ್ಲಿ ಏನು ನಡೀತಕ್ಕಂಥದ್ದಾಗಿದೆಯೋ ಇತರ ದೇಶಗಳ ವ್ಯಕ್ತಿಗಳು ಸಹ ಅದನ್ನು ಅಳವಡಿಸಿಕೊಳ್ಳುವಂಥವರಾಗಿದ್ದಾರೆ. ಹಾಗಾಗಿ ಮೊದಲನೇ ಎಚ್ಚರಿಕೆಯ ಸಂದೇಶವನ್ನು ಅಮೆರಿಕ ದೇಶದಲ್ಲಿ ನಾವು ಕೊಡಬೇಕಾಗಿದೆ. ಅನಂತರ ಈ ಒಂದು ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗಗಳು ಎಲ್ಲ ದೇಶದ ಜನಗಳಿಗೂ ಸಹ ವಿಶ್ವದಾದ್ಯಂತಹ ಈ ಮೂರನೆಯ ದೂತನ ಎಚ್ಚರಿಕೆಯ ಸಂದೇಶವನ್ನು ನಾವು ನೀಡಬೇಕಾಗತಕ್ಕಂಥದ್ದಾಗಿದೆ. ಉನ್ನತವಾದಂಥ ದೇವರ ದೇವ ಕೃಪೆಯ ಸಹಾಯದಿಂದ ಮೂರನೇ ದೂತನ ಮಹಾದುನಿಯ ಸಂದೇಶವು ಕೊಡಲ್ಪಡುವಾಗ ಸಭೆಯು ರಕ್ಷಣೆಯ ಜ್ಞಾನವನ್ನು ಎಷ್ಟೊಂದು ಏರಳವಾಗಿ ಹೊಂದಿಕೊಳ್ಳುತ್ತದೆ ಎಂದರೆ ಜಗತ್ತಿನ ಪ್ರತಿಯೊಂದು ನಗರ ಪಟ್ಟಣಗಳಿಗೆ ಸುವಾರ್ತೆಯ ಬೆಳಕು ಹರಡುವಂಥದ್ದಾಗಿದೆ. ಜನಗಳಿಗೆ ಈ ಸುವಾರ್ತೆಯ ಒಂದು ಜ್ಞಾನ ಹರಿವು ಬರತಕ್ಕಂಥದ್ದಾಗಿದೆ. ಈ ರೀತಿಯಾದಂಥ ಸಂದೇಶವನ್ನು ನಾವು ಮಹಾಶಬ್ದದಿಂದ ಕೊನೆಯ ಕಾಲದಲ್ಲಿ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯವೂ ದೇವರಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಮೇಲೆ ಈ ಪರಿಶುದ್ಧಾತ್ಮನನ್ನು ಸುರಿಸು, ಆತನ ವರಗಳನ್ನು ನನ್ನ ಹೃದಯಗಳಲ್ಲಿ ತುಂಬಿಸು ಎಂಬುದಾಗಿ ನಾವು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡುವುದಾದರೆ, ಮನಪೂರ್ವಕವಾಗಿ ಕರ್ತನಲ್ಲಿ ಬೇಡಿಕೊಳ್ಳುವುದಾದರೆ, ದೇವರು ಕೊನೆಯ ಕಾಲದಲ್ಲಿ ಖಂಡಿತವಾಗಿಯೂ ನಮ್ಮ ಮೇಲೆ ಪರಿಶುದ್ಧಾತ್ಮನನ್ನು ಸುರಿಸ್ತಕ್ಕಂಥವನಾಗಿದ್ದಾನೆ. ಈ ಮಹಾಶಬ್ದದ ಸಂದೇಶವನ್ನು, ಮೂರನೇ ದೂತನ ಎಚ್ಚರಿಕೆ ಸಂದೇಶವನ್ನು ಕೊಡಲು ದೇವರು ನಮ್ಮನ್ನು ಉಪಯೋಗಿಸುವಂಥವನಾಗಿದ್ದಾನೆ. ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಈಗಾಗಲೇ ನಮಗೆ ಬಂದಿದೆ. ಪರಿಶುದ್ಧಾತ್ಮನ ಶಕ್ತಿಯಿಂದ ನಾವು ಈ ಕೊನೆಯ ದಿನಗಳಲ್ಲಿ ಮಹಾಸತ್ಯವನ್ನು ಸಾರಿ ತಿಳಿಸಬೇಕಾಗಿದೆ. ಪ್ರತಿಯೊಬ್ಬರೂ ಎಚ್ಚರಿಕೆಯ ಸಂದೇಶವನ್ನು ಕೇಳಿ ನಿರ್ಣಯ ತೆಗೆದುಕೊಳ್ಳುವ ದಿನಗಳು ದೂರದಲ್ಲಿಲ್ಲ. ಹಾಗಾಗಿ ಪ್ರಿಯ ಕೇಳುಗರೆ, ಇದು ಹತ್ತಿರದಲ್ಲಿ ಇದೆ. ಯಾಕೆಂದರೆ ಈಗ ಅಂತ್ಯವು ಅತಿ ಬೇಗದಲ್ಲಿ ಬರ್ತಕ್ಕಂಥದ್ದಾಗಿದೆ. ರಾಜರು, ಆಡಳಿತಗಾರರು, ವಿಧಾನಸಭೆಯ ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಸಹ ಈ ಮೂರನೇ ದೂತನ ದೈವಿಕ ಸಂದೇಶವನ್ನು ಕೇಳಬೇಕಾಗಿದೆ. ಅವರಿಗೆ ನಾವು ಈ ಸಂದೇಶವನ್ನು ನೀಡಬೇಕಾಗಿದೆ. ನಮ್ಮ ನಂಬಿಕೆಯ ನಿಮಿತ್ತ ನಾವು ಒಂಟಿಗರಾಗಿ ದುಷ್ಟರ ಮುಂದೆ ವಿಚಾರಣೆ ಎದುರಿಸಬೇಕಾಗುತ್ತದೆ. ಆಗ ಸಾಧ್ಯವಾಗಿ ನಾವು ಏನೆಲ್ಲ ಹೇಳಬೇಕು ಆ ಸತ್ಯವನ್ನು ನಾವು ಅವರ ಮುಂದೆ ತಿಳಿಸಬೇಕಾಗ್ತಕ್ಕಂಥದ್ದಾಗಿದೆ. ಒಂದು ವೇಳೆ ಈ ಒಂದು ಸತ್ಯವನ್ನು ತಿಳಿಸುವುದು ಹೇಗೆ ಅಂತಕ್ಕಂತಹ ಒಂದು ಅಸಾಧ್ಯವಾದ ರೀತಿಯಲ್ಲಿ ನಮಗೆ ಕಂಡು ಬರಬಹುದು. ಆದರೆ ಅಂತಹ ಸಮಾಲೋಚನಾ ಸಭೆಯ ಮುಂದೆ ಸಾವಿರಾರು ಜನರ ಎದುರಿನಲ್ಲಿ ದೇವರ ಹೆಸರಿನಲ್ಲಿ ನಾವು ನಿಲ್ಲಬೇಕಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ನೋಡುವಂತಹ ವಿಚಾರವೇನೆಂದರೆ, ಜಕರಾಯನ ಪುಸ್ತಕದಲ್ಲಿ ನಾವು ನೋಡುವಂತೇವರಾಗಿದ್ದೇವೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಆತ್ಮನಿಂದಲೇ ಸಾಧ್ಯವಾಗುವುದು ಎಂಬುದಾಗಿ ಅಲ್ಲಿ ಬರೆಯುವುದನ್ನು ನಾವು ನೋಡುವಂತೇವರಾಗಿದ್ದೇವೆ. ಹಾಗಾಗಿ ನಮ್ಮ ಸ್ವಂತ ಬಲ ಜ್ಞಾನದಿಂದಲ್ಲ, ಆತ್ಮನಿಂದಲೇ ಎಲ್ಲ ಕಾರ್ಯವು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ನಾವು ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ನಿಂತುಕೊಂಡು ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನು ಹೇಳಬೇಕಾದರೆ ನಮ್ಮಲ್ಲಿ ಪರಿಶುದ್ಧಾತ್ಮನಿರಬೇಕು. ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ ನಮ್ಮಲ್ಲಿ ಶುದ್ಧ ಹೃದಯ ಇರಬೇಕು. ಶುದ್ಧ ಹೃದಯಕ್ಕೋಸ್ಕರ ನಾವು ಕರ್ತನಲ್ಲಿ ಪ್ರಾರ್ಥಿಸಬೇಕು. ನಮ್ಮ ಪಾಪಗಳನ್ನೆಲ್ಲ ಆತನ ಮುಂದೆ ಹರಕಿಡಬೇಕಾಗಿದೆ. ಪ್ರತಿಯೊಬ್ಬೊಬ್ಬರು ಅವರ ಮುಂದೆ ತಮ್ಮ ನಂಬಿಕೆ ಕಾರಣವೇನೆಂದು ತಿಳಿಸಬೇಕಾಗ್ತಕ್ಕಂಥದ್ದಾಗಿದೆ. ಇಂತಹ ಒಂದು ದೊಡ್ಡ ನಂಬಿಕೆ ಇಟ್ಟಿದೆಯಲ್ಲ, ಭಾನುವಾರ ಆಚರಣೆ ಕಾನೂನು ಬರುವಂಥ ಸಂದರ್ಭದಲ್ಲಿ ನೀನು ಸಬ್ಬತ್ತಿನವನ್ನ ಪರಿಶುದ್ಧವಾಗಿ ಆಚರಿಸ್ತಕ್ಕಂತಹ ರೀತಿಯಲ್ಲಿ ಇದಕ್ಕೆ ಕಾರಣ ಏನು? ಇಂತಹ ನಂಬಿಕೆಗೆ ಕಾರಣ ಏನು ಅನ್ನುವಂತಹ ಒಂದು ಉನ್ನತವಾದಂಥ ಪ್ರಶ್ನೆಯನ್ನು ಅವರು ಕೇಳುವಂಥವರಾಗಿದ್ದಾರೆ. ಅಂತಹ ಸಮಯದಲ್ಲಿ ನಮ್ಮ ಒಂದು ನಂಬಿಕೆಯನ್ನು ಅವರ ಮುಂದೆ ವ್ಯಕ್ತಪಡಿಸಲು ನಾವು ಸದಾ ಸಿದ್ಧರಿರಬೇಕು. ಆಗ ಸತ್ಯಕ್ಕಾಗಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ದೃಢ ನಿರ್ಧಾರದ ಬಗ್ಗೆ ತೀವ್ರವಾದಂಥ ಖಂಡನೆಗಳು ಎದುರಿಸಬೇಕಾಗುವುದು. ನಾವು ಈ ಸಬ್ಬತ್ತಿನವನ್ನು ಕೈಗೊಳ್ಳುವಂತಹ ಸಮಯದಲ್ಲಿ ಎಲ್ಲ ಕಡೆ ಉಪದ್ರವ ಇರತಕ್ಕಂಥದ್ದಾಗಿದೆ. ಯಾಕೆಂದರೆ ಭಾನುವಾರ ಪವಿತ್ರತೆ, ಆ ದಿನವನ್ನು ಆಚರಿಸಬೇಕು. ಅದು ಮೃಗದ ಗುರುತಾಗಿದೆ. ಆ ದಿನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಕಾನೂನನ್ನು ಈ ಲೋಕಕ್ಕೆ ಜಾರಿಗೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಏಳನೇ ದಿನ ಪರಿಶುದ್ಧವಾದಂತಹ ಆ ಒಂದು ಶನಿವಾರದ ಸಬ್ಬತ್ತಿನವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅನೇಕರು ನಮ್ಮನ್ನು ಹಿಂಸೆಗೆ ಒಳಪಡಿಸತಕ್ಕಂಥವರಾಗಿದ್ದಾರೆ, ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸತ್ಯಕ್ಕಾಗಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ದೃಢ ನಿರ್ಧಾರದ ಬಗ್ಗೆ ತೀವ್ರವಾದಂಥ ಖಂಡನೆಗಳನ್ನು ನಾವು ಎದುರಿಸಬೇಕಾಗ್ತಕ್ಕಂಥದ್ದಾಗಿದೆ. ನಮ್ಮ ಮನೆಯವರಿಂದ, ನಮ್ಮ ನೆರೆಯವರಿಂದ, ನಾವು ಕೆಲಸ ಮಾಡತಕ್ಕಂಥ ಸ್ಥಳಗಳಲ್ಲಿರಬಹುದು, ಅಥವಾ ಬೇರೆ 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 ರೀತಿಯಾದಂತಹ ಅನೇಕ ದಂಡನೆಗಳು ನಮ್ಮ ಮೇಲೆ ಬರ್ತಕ್ಕಂಥದ್ದಾಗಿದೆ ಕೊನೆಯ ಕಾಲದಲ್ಲಿ. ಅದನ್ನೆಲ್ಲ ಎದುರಿಸಲು ನಾವು ಸಿದ್ಧರಾಗಿರಬೇಕು. ನಾವು ಪ್ರತಿಪಾದಿಸುವ ಸಿದ್ಧಾಂತಗಳಲ್ಲಿ ನಾವು ಯಾಕೆ ದೃಢ ವಿಶ್ವಾಸ ಇಟ್ಟಿದ್ದೇವೆಂದು ದುಷ್ಟರ ಸಮಾಲೋಚನೆ ಮುಂದೆ ವಿವರಿಸಲು ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅವುಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳಬೇಕು. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆ ಕಾಲದಲ್ಲಿ ಸತ್ಯವೇದವನ್ನು ಸರಿಯಾಗಿ ಓದಿ ಅವುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಅಂತಹ ಸಂದರ್ಭ ಈಗ ಇದೆ ಪ್ರಿಯರೇ. ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಓದಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳದೆ ಹೋದರೆ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ. ಆ ಕಾಲದಲ್ಲಿ ನಾವು ಸತ್ಯವೇದವನ್ನು ಓದಲು ಸಾಧ್ಯವಿಲ್ಲ. ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಆ ಸಂದರ್ಭದಲ್ಲಿ ನಾವು ಯಾವುದನ್ನು ಸಹ ಮುಕ್ತವಾಗಿ ಮಾಡಲು ಸಾಧ್ಯವಿಲ್ಲದಂತಹ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ. ಆದರೆ ದೇವರು ಈಗ ಎಲ್ಲವನ್ನ ಮುಕ್ತವಾಗಿ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶದಲ್ಲಿ ನಾವು ದೇವರಿಗೆ ಮೆಚ್ಚುಗೆ ಆಗಿದ್ದು ಏನೆಲ್ಲ ತಯಾರಿಯನ್ನು ಮಾಡಿಕೊಳ್ಳಬೇಕು, ಆತನ ಬರೋಣಕ್ಕೆ ಅದನ್ನೆಲ್ಲ ನಾವು ಮಾಡಿಕೊಳ್ಳಬೇಕು. ಆ ಸುವಾರ್ತೆ ಸೇವೆಗೆ ಏನೆಲ್ಲ ತಯಾರಿಯನ್ನು ಮಾಡಿಕೊಳ್ಳಬೇಕು, ಆ ಕಾರ್ಯಗಳನ್ನು ಈಗಲೇ ನಾವು ಮಾಡಬೇಕಾಗಿದೆ. ಯಾಕೆಂದರೆ ಈ ಮೂರನೇ ದೂತನ ಸಂದೇಶ ಈ ಮಹಾಶಬ್ದದ ಸಂದೇಶವಾಗಿದೆ. ಅದನ್ನು ಕೊಡಲು ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಇನ್ನು ಯಾವ ರೀತಿಯಲ್ಲಿ ನಾವು ಈ ಸಂದೇಶವನ್ನು ಲೋಕಕ್ಕೆ ಕೊಡಬಹುದು ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದು ನೋಡೋಣ. ಈಗ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸರ್ವಶಕ್ತನು. ಹೌದು ದೇವ, ನೀನು ಎಚ್ಚರಿಸುವಂತಹ ದೇವರಾಗಿದ್ದೀಯಾ. ಈ ಮೂರನೇ ದೂತನ ಸಂದೇಶ ಏನು ಎಂಬುದನ್ನು ಪ್ರತಿಯೊಬ್ಬೊಬ್ಬರು ಸತ್ಯವೇದವನ್ನು ತೆಗೆದು ಸ್ಪಷ್ಟವಾಗಿ ಓದಿ ಮೃಗದ ಗುರುತು ಅಂದರೇನು, ಆತನ ತೆಗೆದುಕೊಂಡು ಬರ್ತಕ್ಕಂತಹ ಆ ಒಂದು ಕಾನೂನು ಏನು ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಕೇಳುಗರ ಹೃದಯದಲ್ಲಿ ನೀನು ಪ್ರೇರೇಪಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಮಹಾಶಬ್ದದ ಸಂದೇಶದ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ಸಹ ಈ ಸತ್ಯವನ್ನು ಮತ್ತೊಬ್ಬರಿಗೆ ತಿಳಿಸಲು ಸಿದ್ಧರಾಗುವಾಗೆಯೂ, ಹಾಗೂ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡತಕ್ಕಂತಹ ಮನಸ್ಸನ್ನು ಅವರಿಗೆ ಅನುಗ್ರಹಿಸಿಕೊಡು ಸ್ವಾಮಿ. ಹೊಸದಾಗಿ ಕೇಳ್ತಕ್ಕಂತಹ ನಿನ್ನ ಮಕ್ಕಳ ಮೇಲೆ ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯವನ್ನು ಮಾಡಿ ಅವರು ನಿನ್ನ ಸತ್ಯವನ್ನು ಅರಿತುಕೊಳ್ಳುವ ಹಾಗೆ ಸಹಾಯ ಮಾಡು. ಈ ಕೊನೆ ಕಾಲದಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹೋನ್ನತ ಕಾರ್ಯಗಳನ್ನು ನೀನು ಮಕ್ಕಳ ಹೃದಯದಲ್ಲಿ ಮಾಡು, ಆಶೀರ್ವಹಿಸು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಗೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.